ಐದು ಆರು ಏಳು ಆ ಶ್ಲೋಕಗಳನ್ನು ನೋಡಿದಾಗ ಏನೇನು ನೋಡಿದೆ ಅದು ಐದನೇ ಶ್ಲೋಕದಿಂದ ಓದ್ತೀನಿ. ಹರಿಕಥಾ ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವೇದ ಮಾನಿ ರಮಾನುಪಾಸ್ಯ ಗುಣೋಧರಿ ಗುಣತ್ರಯ ವಿವರ್ಜಿತ ಸೋದರ ಸ್ಥಿತ ನಿಖಿಲ ಬ್ರಹ್ಮಾಂಡಾತ್ ವಿಲಕ್ಷಣನು ಸಾಧು ಸಮ್ಮತ ವಿನಿಸಿಹ ನಿಶು ಸೀದ ಗಣಪತಿ ಎಂ ವಶುತಿಪತಿ ಪಾದಿಸುವ ಅನವರತ ಅವನ ಗುಣ ಪ್ರಾಂತಗಾಣದಲೇ ಕರೆಸುವನುಮಾಯ ರಮಣತಾ ಪುರುಷ ರೂಪದಿ ತ್ವಿಸ್ಥಗಳು ಪರಮ ಸತ್ಪುರುಷಾರ್ಥದ ಮಹತ್ತತ್ವದೊಳಗಿದ್ದು ಸರಸಿಜ ಭವಾಂಡ ಸ್ಥಿತ ಶ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮಹಾಭೂತಗಳ ನಿಮ್ಮಿಸಿಹ ಈ ಶರೀರಿಗೆ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿದ್ದುಜೀವರಿ ಗಾಶಲೋಭ ಜ್ಞಾನ ಮದ ಮತ್ಸರ ಕುಮೋಹಕ್ಷುದ ಹಾಸ ಹರುಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗೃತಿ ಜನ್ಮ ಸಿತಿ ಮುತಿ ದೋಷ ಪುಣ್ಯ ದಯಾ ಪದೇ ದ್ವಂದ್ವಗಳ ಕಲ್ಪಿಸಿದ. ಇಷ್ಟವರೆಗೂ ನಾವು ಅರ್ಥ ಚಿಂತಾ ಚಿಂತನೆ ಮಾಡಿದ್ದೀವಿ. ನೆಕ್ಸ್ಟ್ ಶ್ಲೋಕ. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಕರ್ಮ ಪ್ರವಹದೊಳು ಸಂಚಾರ ಮಾಡಿಸು ತಿಪ್ಪ ಜೀವರನ ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣ ನಾಗುವನು ಸಂಶ್ರವಣ ಮನನ ಮಾಲ್ಪರಿಗೆ ಮೋಚಕನೆನಿಸು ತಿಪ್ಪ. ಇಲ್ಲಿ ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ತ್ರಿವಿಧ ಜೀವರಾಶಿಗಳು ತ್ರಿವಿಧ ಗುಣಮಯ ಅಂತ ಹೇಳಿದರೆ ಮೂರು ಗುಣಗಳಿಂದ ನಿರ್ಮಾಣವಾದಂತ ದೇಹ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಾಣವಾದಂತ ದೇಹ ಇಲ್ಲ ತ್ರಿವಿಧ ಗುಣಮಯ ತ್ರಿವಿಧ ಮೂರು ಪ್ರಕಾರವಾದಂತಹ ಜೀವರಾಶಿಗಳಾದರೆ ಅಂದ್ರೆ ಸಾತ್ವಿಕ ರಾಶಿಕ ತಾಮಸಿಕ ಜೀವರಾಶಿಗಳು ಅವರಿಗೆ ಗುಣಮಯವಾದಂತಹ ದೇಹ ಅಂದ್ರೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿರುವಂತಹ ದೇಹ ಕೊಟ್ಟಿದ್ದಾನೆ. ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ, ವಿವಿಧವಾಗಿ ಎಲ್ಲ ದೇಹಗಳು ಕೂಡ ಅವರ ಸ್ವಭಾವಕ್ಕೆ ತಕ್ಕಂತೆ ಅಂದ್ರೆ ಉದಾಹರಣೆಗೆ ಯಾವುದೊಂದು ಸಾತ್ವಿಕ ಜೀವ ಇದ್ದರೆ ಆ ಸಾತ್ವಿಕ ಜೀವನಿಗೆ ಸ್ವರೂಪತಃ ಸಾತ್ವಿಕನಾಗಿದ್ದಾನೆ, ಅವನು ಸಾತ್ವಿಕತಕ್ಕೆ ತಕ್ಕಂತೆ ಲಿಂಗ ದೇಹ ಇರುತ್ತೆ, ಅದಕ್ಕೆ ತಕ್ಕಂತೆ ಅನಿರುದ್ಧ ದೇಹ, ಅದಕ್ಕೆ ತಕ್ಕಂತೆ ಸ್ಥೂಲ ದೇಹ ಇರುತ್ತೆ. ಮಿಕ್ಸ್ಚರ್ ಆಗಿರುವಂತಹ ನಮ್ಮಂತಹ ಜೀವರಾಶಿಗಳಿಗೆ ಆ ದೇಹಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು. ಅಂದ್ರೆ ಒಂದು ಜನ್ಮದಲ್ಲಿ ಒಳ್ಳೆ ದೇಹ, ಇನ್ನೊಂದು ಜನ್ಮದಲ್ಲಿ ಸ್ವಲ್ಪ ಅಷ್ಟು ಒಳ್ಳೆ ದೇಹ ಇಲ್ಲದೆ ಬರಬಹುದು. ಈ ವಿಧವಾದ ವ್ಯತ್ಯಾಸ ಬರುತ್ತೆ. ಯಾಕಂದ್ರೆ ನಾವು ಮಿಶ್ರ ಗುಣ ಉಳ್ಳವರು. ನಿಜವಾಗಿ ಸಾತ್ವಿಕವಾಗಿರುವಂತಹ ಈಗ ಉದಾಹರಣೆಗೆ ರುಜುಗಳು ತಗೊಂಡ್ರೆ ವಾಯುಗರು, ವಾಯುದೇವರು, ಅವರ ಸ್ವರೂಪತಃ ಅವರು ಬಹಳ ಶುದ್ಧರಾಗಿದ್ದಾರೆ. ಅವರ ಲಿಂಗ ದೇಹವು ಬಹಳ ಶುದ್ಧವಾಗಿರುತ್ತೆ. ಅದೇ ಇರುವಾಗ ಅವರ ಅನಿರುದ್ಧ ಶರೀರ ಸ್ಥೂಲ ದೇಹ ಅವರು ಧಾರಣ ಮಾಡಿದಾಗ ಕೂಡ ಆ ಸ್ಥೂಲ ದೇಹದಲ್ಲಿ ಕೂಡ ಭಗವಂತ ಎಲ್ಲ ದೇಹಗಳಲ್ಲಿ ಬಿಂಬರೂಪನಾಗಿರ್ತಾನೆ. ಅವನವನು ಆ ಬಿಂಬರೂಪಗಳನ್ನು ಧಾರಣೆ ಮಾಡಿ ಆ ಸ್ಥೂಲ ದೇಹ ಕೂಡ ಅಂತಹ ಉತ್ತಮ ಜೀವರಾಶಿಗಳಿದ್ದರೆ ಅವರ ಸ್ಥೂಲ ದೇಹ ಕೂಡ ದ್ವಾತ್ರಿಂಶ ಲಕ್ಷಣೋಪೇತ ಅಂತೇಳಿ 32 ಲಕ್ಷಣದಿಂದ ಕೂಡಿದಂತಹ ದೇಹ ಕೊಡ್ತಾನೆ. ಈ ವಿಧವಾಗಿ ಆಯಾ ಜೀವರಾಶಿಗಳ ತಕ್ಕಂತೆ ದೇಹವನ್ನು ಕೊಡ್ತಾನೆ. ಕೊಟ್ಟು ಜೀವಕ್ಕೆ ಕವಚದಂದದಿ ಅಂತ ಹೇಳಿ ಕವಚದಂತೆ ಭಗವಂತ ಕಾಪಾಡ್ತಾನೆ. ಕವಚದಿಂದಲೇ ಕಾಪಾಡುವುದಂದ್ರೆ ಏನು? ಕವಚದಿಂದಲೇ ಕಾಪಾಡುವುದು ಅಂತ ಹೇಳಿದರೆ ಸ್ವರೂಪ ದೇಹ ಪ್ರತಿಯೊಂದು ಜೀವರಾಶಿಗೆ ಎಷ್ಟೇ ಒಂದು ನೀಚವಾದ ಜೀವ ಇರಲಿ, ದೈತ್ಯ ಜೀವ ಇರಲಿ, ಇಲ್ಲ ಯಾವುದೇ ಜೀವ ಇರಲಿ, ಸಮಸ್ತ ಜೀವರಾಶಿಗಳಲ್ಲಿ ಇರುವ ಎಲ್ಲ ಜೀವರಿಗೂ ಕೂಡ ಬಿಂಬರೂಪನಾಗಿ ಪರಮಾತ್ಮ ಇದ್ದು ಆ ಸ್ವರೂಪ ದೇಹ ನಾಶವಾಗದೆ ಕಾಪಾಡ್ತಾನೆ ಕವಚದಿಂದಲೇ. ಸ್ವರೂಪ ದೇಹಕ್ಕೆ ಬಂದಾಗ ಭಗವಂತ ಸ್ವರೂಪ ದೇಹವನ್ನು ಕವಚದಂತೆ ಕಾಪಾಡುವುದಂತ ಹೇಳಿದ್ರೆ ಸಮಸ್ತ ಜೀವರಾಶಿಗಳನ್ನು, ಮೂರು ಜೀವರಾಶಿಗಳನ್ನು ಕವಚದಂತೆ ಕಾಪಾಡ್ತಾನೆ. ಮತ್ತೆ ಲಿಂಗದೇಹ ಬರುವಾಗ ಅದು ಕವಚದಂತೆ ಕಾಪಾಡುವುದಂತ ಹೇಳಿದ್ರೆ ಅವರು ಅನಾದಿ ಕಾಲದಿಂದ ಬಂದ ಲಿಂಗದೇಹವನ್ನು ಕೂಡ ಭಗವಂತ ಕಾಪಾಡ್ತಾನೆ. ಅವರು ಮುಕ್ತಿಗೆ ಹೋಗುವವರೆಗೂ, ಅವರು ಯಾವುದೇ ಅವರಿಗೆ ತಕ್ಕ ಯೋಗ್ಯತೆಗೆ ತಕ್ಕಂತೆ ಮುಕ್ತಿಗೆ ಹೋಗ್ತಾರೆ, ಅಷ್ಟುವರೆಗೂ ಕೂಡ ಆ ಲಿಂಗದೇಹವನ್ನು ಕೂಡ ಭಗವಂತ ಕವಚದಂತೆ ಕಾಪಾಡ್ತಾ ಇರ್ತಾನೆ. ಅನಿರುದ್ಧ ದೇಹವನ್ನು ತಗೊಂಡಾಗ ಅನಿರುದ್ಧ ದೇಹವನ್ನು ಕೂಡ ಶುಚಿ ಸ್ಥಿತಿಗೆ ತಗೊಂಡು ಬಂದಾಗ ಅನಿರುದ್ಧ ದೇಹ ಕೊಡ್ತಾನೆ ಭಗವಂತ. ಅನಿರುದ್ಧ ದೇಹವನ್ನು ಕೂಡ ಅದು ಇದ್ದಷ್ಟು ಕಾಲವನ್ನು ಅದನ್ನು ಕವಚದಂತೆ ಕಾಪಾಡ್ತಾ ಇರ್ತಾನೆ. ಸ್ಥೂಲ ದೇಹ ಬಂದ್ರೆ ಮತ್ತೆ ಸ್ಥೂಲ ದೇಹ ನಾಶವಾಗುತ್ತೆ, ಕವಚದಿಂದಲೇ ಕಾಪಾಡುವುದು ಯಾವುದು ಅಂತ ಹೇಳಿದ್ರೆ ಸ್ಥೂಲ ದೇಹಕ್ಕೆ ಎಷ್ಟು ದಿನ ಸಾಧನೆ ಮಾಡಬೇಕೋ ಸಾಧನೆ ಮಾಡಬೇಕಾದಷ್ಟು ದಿನ ಕವಚದಂತೆ ಕಾಪಾಡ್ತಾನೆ. ಅವರ ಸಾಧನೆ ಮುಗೀತು ಅಂತ ಹೇಳಿದರೆ ಆ ಸ್ಥೂಲ ದೇಹವನ್ನು ತೆಗೆದು ಇನ್ನೊಂದು ಸ್ಥೂಲ ದೇಹ ಕೊಡ್ತಾನೆ. ಸೊ ಕವಚದಂತೆ ಕಾಪಾಡುವುದಂದ್ರೆ ಎಷ್ಟುವರೆಗೂ ಸಾಧನೆ ಇದೋ ಅಷ್ಟುವರೆಗೆ ಮಾತ್ರ ಸ್ಥೂಲ ದೇಹವನ್ನು ಕಾಪಾಡ್ತಾನೆ. ಸೊ ಅದು ಕೂಡ ಭಗವಂತ ಸ್ಥೂಲ ದೇಹವನ್ನು ಕೂಡ ಕಾಪಾಡಿದರೆ ಸ್ಥೂಲ ದೇಹ ಇರುತ್ತೆ, ಕಾಪಾಡದೇ ಇದ್ರೆ ಇರೋದಿಲ್ಲ. ಆ ಇದ್ದಷ್ಟು ದಿನ ಆ ಸ್ಥೂಲದೇಹವನ್ನು ಅವನು ಕಾಪಾಡ್ತಾ ಇರ್ತಾನೆ, ಕವಚದಂತೆ ಕಾಪಾಡ್ತಾನೆ ಅಂತೇಳಿ. ಈ ವಿಧವಾಗಿ ಭಗವಂತ ಎಲ್ಲ ವಿಧ ಜೀವರಾಶಿಗಳಿಗೆ ಕೂಡ ಕವಚದಿಂದಲೇ ಆಯಾ ದೇಹಗಳನ್ನು ಕೊಡ್ತಾನೆ, ತೊಡಿಸಿ ಕರ್ಮ ಪ್ರವಾಹದೊಳು. ಕರ್ಮ ಪ್ರವಾಹ, ಏನು ಕರ್ಮ ಪ್ರವಾಹ ಅಂತ ಹೇಳಿದರೆ, ಇದು ಅನಾದಿ ಕಾಲದಿಂದ ಜೀವರಾಶಿಗಳು ಅವರು ಅನ್ಕ್ರಿಯೇಟೆಡ್, ಅನಾದಿ ಕಾಲದಿಂದ ಜೀವರಾಶಿಗಳಿದ್ದಾರೆ. ಆ ಜೀವರಾಶಿಗಳಿಗೆ, ಅನಾದಿ ಕಾಲದಿಂದಿರುವಂತಹ ಜೀವರಾಶಿಗಳಿಗೆ ಅವರು ಮಾಡುವಂತಹ ಅನಾದಿ ಕಾಲದಿಂದ ಕರ್ಮವನ್ನು ಮಾಡ್ತಾ ಇರ್ತಾರೆ. ಸುಜ್ಜಸ್ಥಿತಿಗೆ ಬಂದ ಮೇಲೆ ಕರ್ಮ ನಡೆಯುತ್ತಲ್ವಾ, ಸುಜ್ಜಸ್ಥಿತಿಗೆ ಬರಲಿಕ್ಕೆ ಮುಂಚೆ ಕರ್ಮ ಇರೋದಿಲ್ಲವಲ್ಲ ಅಂತ ಹೇಳಿ. ಸುಜ್ಜಸ್ಥಿತಿಗೆ ಬರಲಿಕ್ಕೆ ಮುಂಚೆ ಕರ್ಮ ಒಂದು ಬೀಜರೂಪದಲ್ಲಿರುತ್ತೆ, ಒಂದು. ಎರಡನೇದಾಗಿ ಆ ಬೀಜರೂಪದಲ್ಲಿ ಇದ್ದದ್ದು ಮಾತ್ರವೇ ಅಲ್ಲ, ಆ ಸ್ವರೂಪತಃ ಸ್ವರೂಪ ಮನಸ್ಸಿನಿಂದ ಅವನು ಕರ್ಮ ನಡೀತಾನೆ ಇರುತ್ತೆ. ಸ್ವರೂಪ ಮಾನಸಿಕ ಕರ್ಮ, ಸ್ವರೂಪ ಮಾನಸಿಕ ಕರ್ಮ ಅಂದ್ರೆ ಕಾಯಿಕ ಕರ್ಮ ನಡೆಯೋದಿಲ್ಲ, ವಿತ್ ಬಾಡಿ ಕರ್ಮ ನಡೆಯೋದಿಲ್ಲ, ಆದ್ರೆ ಮಾನಸಿಕ ಅಂದ್ರೆ ಸ್ವರೂಪ ಮನಸ್ಸಿನಿಂದ ಮಾಡುವ ಕರ್ಮ ನಡೆಯ, ಯಾಕಂದ್ರೆ ಸ್ವರೂಪ ಮನಸ್ಸು ಇದ್ದೇ ಇದೆ, ಸ್ವರೂಪ ಮನಸ್ಸು ಎಲ್ಲಿಗೆ ಹೋಗೋದಿಲ್ಲ, ಅದು ಸ್ವರೂಪಕ್ಕಿಂತ ಅಭಿನ್ನವಾದದ್ದು. ಸ್ವರೂಪ ಅಭಿನ್ನವಾದ ಸ್ವರೂಪ ಮನಸ್ಸು ಅದು ಯಾವಾಗಲೂ ಕೂಡ ಆ ಸ್ವರೂಪ ಮನಸ್ಸಿನಿಂದ ಏನೋ ಒಂದು ನಡೀತಾನೆ ಇರುತ್ತೆ. ಆದ್ರೆ ನಾವೆಲ್ಲ ಕೇಳ್ತೀವಿ, ಏನು ಮೂರ್ಛಾವಸ್ಥೆಯಲ್ಲಿ ಇದ್ದಂತೆ ಇರ್ತಾನೆ, ಏನು ಚೇಷ್ಟೆಗಳಿರೋದಿಲ್ಲ, ಕೋಮಾನಲ್ಲಿ ಇದ್ದಂತೆ ಇರ್ತಾನೆ. ಇವೆಲ್ಲ ಈವನ್ ಪ್ರಳಯದಲ್ಲೇ ಕೋಮಾನದಿತ್ತ ಅಂದ್ರೆ ಅಸುಜಿ ಹೇಳಬೇಕಾಗಿದ್ದೇ ಇಲ್ಲ, ಕೋಮಾನಲ್ಲಿ ಇದ್ದಂತೆ ಇರ್ತಾನೆ, ಮತ್ತೆ ಏನು ಇರೋದಿಲ್ಲವಲ್ಲ ಅಂತ. ಹೌದು, ನಿಜ, ಕೋಮಾದಲ್ಲಿ ಇದ್ದಂತೆ ಇರ್ತಾನೆ ಅಂತ ಹೇಳಿದರೆ ಅವನು ಆಕ್ಟಿವ್ ಆಗಿ ಯಾವುದು ನಡೀತಾ ಇರಲ್ಲ, ಆದ್ರೆ ಪ್ಯಾಸಿವ್ ಸ್ಟೇಟ್ ನಲ್ಲಿ ಎಲ್ಲವೂ ನಡೀತಾ ಇರತ್ತೆ. ಕೋಮಾನಲ್ಲಿ ಇರುವವನು ಕೂಡ ಅವನು ಜೀವಂತ ಇರ್ತಾನೆ, ಅವನು ಜೀವ ನಡೀತಾ ಇರತ್ತೆ, ಜೀವ ವ್ಯಾಪಾರ ನಡೆಯುತ್ತೆ, ಆದ್ರೆ ಆಕ್ಟಿವ್ ವ್ಯಾಪಾರ ಯಾವುದು ನಡೆಯೋದಿಲ್ಲ. ಹಾಗೆ ಈ ಜೀವ ರಾಶಿಗಳು ಕೂಡ ಅನಾದಿ ಕಾಲದಿಂದ ಅದು ಪ್ರವಾಹ, ಅದಕ್ಕೆ ಕರ್ಮ ಪ್ರವಾಹ ಅಂತ ಕರೀತಾರೆ, ಪ್ರವಾಹತಃ ಅನಾದಿಯಾಗಿರುವಂತಹದ್ದು. ಈ ವಿಧವಾಗಿ ಕರ್ಮ ಪ್ರವಾಹದ ಒಳಗೆ ಸಂಚಾರ ಮಾಡಿಸು ತಿಪ್ಪ ಜೀವನ, ಜೀವನನ್ನು ಸಂಚಾರ ಮಾಡಿಸುತ್ತಾನೆ, ಅವನು ತಿರುಗಾಡಿಸ್ತಾ ಇರ್ತಾನೆ. ಹೇಗೆ ಅಂತ ಹೇಳಿದ್ರೆ ಕವಿಸಿ, ಅದು ಕವಿಸಿ ಮಾಯಾ ರಮಣ ಮೋಹವ, ಮೋಹವನ್ನು ಕವಿಸಿ, ಕವಿಸಿ ಅಂತ ಹೇಳಿದ್ರೆ ಸುತ್ತಿಸೋದು, ಸಂಸಾರದಲ್ಲಿ ಸುತ್ತಿಸಿ ಸುತ್ತಿ ಸುತ್ತಿಸುತ್ತಾನೆ. ಮಾಯಾ ಪತಿಯಾದಂತಹ, ಮಾಯಾ ರಮಣ ಅಂತ ಹೇಳಿದ್ರೆ ಮಾಯಾ ಅಂತ ಕರೆಯಲ್ಪಡುವ ಲಕ್ಷ್ಮೀ ದೇವಿಗೆ ಪತಿಯಾದ, ಮಾಯಾ ಪತಿಯಾದ ವಾಸುದೇವ, ಇದು ವಾಸುದೇವ, ಮಾಯಾ ವಾಸುದೇವ, ವಾಸುದೇವ ರೂಪ ಪರಮಾತ್ಮ, ಮೋಕ್ಷವನ್ನು ಬಂಧವನ್ನು ಕೊಡುವವನವನೇ ಆಗಿದ್ದಾನಾದ ಕಾರಣ ವಾಸುದೇವನ ಚಿಂತನೆ. ಮಾಯಾಪತಿಯಾದಂತಹ ವಾಸುದೇವ ರೂಪ ಪರಮಾತ್ಮ ಮೋಹವನ್ನು ಉಂಟು ಮಾಡ್ತಾನೆ ಜೀವರಾಶಿಗಳಿಗೆ, ಹಾಗೆ ಮಾಡ್ತಾ ಭವಕ್ಕೆ ಸಂಸಾರಕ್ಕೆ ಕಾರಣನಾಗುವನು. ಸಂಸಾರದಲ್ಲಿ ಆ ಜೀವರಾಶಿಗಳು ಇರುವುದಕ್ಕೆ ಅವನೇ ಮೂಲಭೂತ ಕಾರಣ ಆಗಿದ್ದಾನೆ ಭಗವಂತ. ಅವನು ಆ ವಿಧವಾಗಿ ನಿಶ್ಚಯ ಮಾಡಿದ್ರೆ ಹಾಗೆ ಆಗತ್ತೆ. ಸಂಶ್ರವಣ ಮನನವ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ, ಬಂಧವನ್ನು ಅವನೇ ಕೊಡ್ತಾನೆ. ತನ್ನಲ್ಲಿ ವಿರಕ್ತಿ, ಯಾರಾದ್ರೆ ತನ್ನಲ್ಲಿ ವಿರಕ್ತಿ ತೋರಿಸಿ ಸಂಸಾರದಲ್ಲಿ ವಿರಕ್ತಿ ಮಾಡಿಸಿದ್ರೆ ಬಂಧನ ಇರುತ್ತೆ. ಸಂಸಾರದಲ್ಲಿ ಮೆಲ್ಲ ಮೆಲ್ಲಕ್ಕೆ ವಿರಕ್ತಿ ಬಂದು ಭಗವಂತನಲ್ಲಿ ವಿರಕ್ತಿ ಹೆಚ್ಚುತ್ತಾ ಬಂದ್ರೆ ಅದು ಜೀವರಾಶಿಗಳಿಗೆ ಮೋಚಕ ಆಗ ಅಂದ್ರೆ ಮೋಕ್ಷಪ್ರದಾಯಕನಾಗುತ್ತಾನೆ. ಈ ವಿಧವಾಗಿ ವಾಸುದೇವ ರೂಪ ಪರಮಾತ್ಮ ಸಂಶ್ರವಣವ ಸಮ್ಯಕ್ ಶ್ರವಣವ ಅಂದರೆ ಮೊದಲು ಪರೋಕ್ಷ ಜ್ಞಾನ ಬರಬೇಕಂದ್ರೆ ಶ್ರವಣಾದಿಗಳನ್ನು ಮಾಡಬೇಕು. ಎಲ್ಲ ಜೀವರಾಶಿಗಳು ಕೂಡ ಅವರವರ ಯೋಗ್ಯತಾನುಸಾರವಾಗಿ ಸಂಸಾರದಲ್ಲಿರುವಾಗ ಸಂಶ್ರವಣ ಸಮ್ಯಕ್ ಶ್ರವಣ ಅಂತ ಒಂದರ್ಥ. ಸಂಶ್ರವಣ ಸಂಸಾರದಲ್ಲಿ ಮಾಡುವ ಶ್ರವಣ, ಸಂಸಾರದಲ್ಲಿ ಅವರು ಶ್ರವಣ ಮಾಡಿದಾಗ ಮಾತ್ರ ಅದರ ಮೂಲಕವಾಗಿ ಪರೋಕ್ಷ ಜ್ಞಾನ ಉಂಟಾಗಿ ಅದರ ಮೂಲಕವಾಗಿ ಸ್ಥಿರವಾದ ನಿಶ್ಚಯ ಜ್ಞಾನ ಬಂದು ಕೊನೆಗೆ ಮೋಕ್ಷಕ್ಕೆ ಹೋಗ್ತಾರೆ. ವಿಧವಾಗಿ ಆ ಸಂಶ್ರವಣ ಸಂಸಾರದಲ್ಲಿ ಚೆನ್ನಾಗಿ ಅವರವರ ಯೋಗ್ಯತಾನುಸಾರವಾಗಿ ಶ್ರವಣವನ್ನು ಮಾಡಿಸಿ ಅದರ ನಂತರ ಮನನವನ್ನು ಕೂಡ ಮಾಡಿಸಿ ಅದು ಮಾಡಿ ಯಾರು ಅವರವರ ಯೋಗ್ಯತಾನುಸಾರ ಮಾಡಿಸಿ ಅದು ಮಾಡಿದವರಿಗೆ ಮೋಚಕ ನೆನೆಸುತ್ತಿಪ್ಪ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ ಇವೆಂಚುವಲ್ ಆಗಿ ಅಂತೇಳಿ. ಸೊ ಅವರವರ ಯೋಗ್ಯತಾನುಸಾರವಾಗಿ ಅವರವರನ್ನು ಮೋಕ್ಷಕ್ಕೆ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಇದು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಭಗವಂತನ ಇನ್ನೊಂದು ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಬಿಂಬರುಬಿದಿ ಬಿಂಬ ಪ್ರತಿಬಿಂಬ ಸಂಧಿ ಅಂತ ಹೇಳಿ, ಅದಕ್ಕೆ ಎಲ್ಲದರಲ್ಲಿ ಕೂಡ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಕಾಣಬಹುದು. ಸೊ ಇದರಲ್ಲಿ ಕೂಡ ಈಗ ಹೇಳಿದ ಶ್ಲೋಕದಲ್ಲಿ ಕೂಡ ಭಗವಂತ ಊಟ ಸಂಸಾರದಲ್ಲಿ ಅಸೂಜ್ಯ ಸ್ಥಿತಿಯಿಂದ ಹಿಡ್ಕೊಂಡು ಅನಾದಿ ಕಾಲದಿಂದ ಹಿಡ್ಕೊಂಡು ಮೋಕ್ಷಕ್ಕೆ ಹೋಗುವವರೆಗೂ, ಮೋಕ್ಷಕ್ಕೆ ಹೋದ ಮೇಲೂ ಅದರ ನಂತರ ಅನಂತ ಕಾಲದವರೆಗೂ ಅಂದ್ರೆ ಎಡಬಿಡದೆ ಭಗವಂತ ಯಾವಾಗಲೂ ಬಿಂಬರೂಪನಾಗಿರ್ತಾನೆ ಅನ್ನುವ ವಿಷಯ ಅಲ್ಲಿ ಸೂಚನೆ ಮಾಡಿದ್ದಾರೆ. ಅದೇ ವಿಧವಾಗಿ ನೆಕ್ಸ್ಟ್ ಇದರಲ್ಲಿ ಕೂಡ ಈ ಬಿಂಬ ಪ್ರತಿಬಿಂಬ ಭಾವದ ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಶಾಸನಾಹ್ವಯ ಸ್ತ್ರೀ ಪುರುಷರು ವಾಸವಾಗಿ ಹನೆಂದರಿದು ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ ಕ್ಲೇಶನಾಶನ ಅಚಲಗಳು ಪ್ರಕಾಶಿಸುತ್ತಲಿಹನು ಅನಶನ ರೂಪ ಉಪಾಸನವ ಮಾಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ ಅಂತೇಳಿ. ಭಗವಂತನಿಗೆ ಶಾಸನ ಅನಶಾಸನ ಅನಶನೇ ಅಭಿ ಅಂತೇಳಿ ತಸ್ಮಾದ್ ವಿರಾಳದಾಯಿತ ಅಂತೇಳಿ ನಮಗೆ ಪುರುಷೋಕ್ತದಲ್ಲಿ ಬಂದಂತೆ ಭಗವಂತ ಶಾಸನ ಅನಶನ ಅಂತ ಎರಡು ಹೆಸರು ಭಗವಂತನಿಗೆ. ಶಾಸನ ಅಂತಲೇ ಹೆಸರು, ಅನಶನ. ಏನು ಶಾಸನ ಅಂದ್ರೆ, ಅಶನ ಅಂದ್ರೆ ಏನು, ಶಾಸನ ಅಂದ್ರೆ ಏನು, ಅನಶನ ಅಂದ್ರೆ ಏನು? ಅಶನ ಅಂತ ಹೇಳಿದ್ರೆ ಆಹಾರ, ಆಹಾರಕ್ಕೆ ಅಶನ ಅಂತ ಕರೀತಾರೆ. ಅದಕ್ಕೆ ಶಾಸನ ಅಂತ ಹೇಳಿದ್ರೆ ಒಂದರ್ಥ ಆಹಾರ ಸ್ವೀಕಾರ ಮಾಡುವವರು, ಆಹಾರದ ಅವಶ್ಯಕ, ನಾವೆಲ್ಲ ಶಾಸನರು. ಶಾಸನ ಬೇರೆ, ಶಾಸನ ಸ ಅಶನ, ಶಾಸನ ಅಂತ ಹೇಳಿದ್ರೆ ಬೇರೆ, ಶಾಸನ ಬೇರೆ, ಶಾಸನ ಬೇರೆ. ಸ ಅಂದ್ರೆ ಸಹಿತವಾದ ಅಶನ, ಶಾಸನ ಅಂತ ಹೇಳಿದ್ರೆ ಅಶನ, ಅಶನ ಸಹಿತವಾಗಿರುವಂತಹವರು, ಆಹಾರದ ಸಹಿತವಾಗಿರುವಂತಹವರು. ಶಾಸನ ಅಂತ ಹೇಳುವುದು ನಮ್ಗೆ ಅನ್ವಯವಾಗುತ್ತೆ, ಯಾಕಂದ್ರೆ ನಾವು ಶಾಸನರು ಅಂದ್ರೆ ಆಹಾರದ ಸಹಿತ. ನಮ್ಗೆ ಆಹಾರ ಇಲ್ಲದ್ರೆ ಜೀವಂತ ನಡೆಯೋದಿಲ್ಲ. ವಿ ಕೆನಾಟ್ ಲಿವ್ ವಿತೌಟ್ ಫುಡ್. ಒಂದು ದಿನ ಬೇಕಾದ್ರೂ ಉಪವಾಸ ಮಾಡಬಹುದು ಅಷ್ಟೇ, ಮತ್ತು ಆಹಾರ ಬೇಕೇ ಬೇಕು. ಆಹಾರ ಇಲ್ಲದ್ರೆ ಜೀವನ ನಡೆಯೋದಿಲ್ಲ. ಅದಕ್ಕೆ ನಾವೆಲ್ಲರೂ ಶಾಸನರು ಅಂದ್ರೆ ಆಹಾರ ಸಹಿತವಾಗಿ ಇರುವಂತಹವರು. ಆದ್ರೆ ಭಗವಂತನು ಶಾಸನನೇ, ಅವನಿಗೆ ಆಹಾರ ಬೇಕಾಗಿಲ್ಲ. ಯಾಕಂದ್ರೆ ನಾವು ದ್ವಾಸುಪನ್ನ ಅನ್ನುವ ಶ್ರುತಿ ವಾಕ್ಯದಲ್ಲಿ ನೋಡಿದಂತೆ ಭಗವಂತ ನಾವೆಲ್ಲ ಆಹಾರ ಸ್ವೀಕಾರ ಮಾಡ್ತಾ ಇದ್ರು ಬಹಳ ಬಲಹೀನತೆಯಿಂದ ಇರುವಂತಹವ್ರು. ಭಗವಂತ ಯಾವ ಆಹಾರ ಸ್ವೀಕಾರ ಮಾಡೋದಿಲ್ಲ, ಯಾವುದು ಉಣ್ಣೋದಿಲ್ಲ. ಅವನು ಯಾವುದು ಉಣ್ಣದೇ ಇದ್ದರೂ ಕೂಡ ಅವನು ಯಾವಾಗಲೂ ಬಲಿಷ್ಠನಾಗಿರ್ತಾನೆ ಅಂತ ಹೇಳಿ ಕೇಳ್ತೀವಿ. ಸೊ ಮತ್ತೆ ಅವನ ಶಾಸನ ಅಲ್ಲವಲ್ಲ, ಅವನಿಗೆ ಶಾಸನ ಅನ್ನುವ ಹೆಸರು ಹೇಗೆ ಆಗತ್ತೆ? ಶಾಸನಾಹ್ವಯ ಅಂತೇಳಿ ಭಗವಂತನನ್ನು ಶಾಸನ ಅಂತ ಕರೆಯಲ್ಪಡುವನು, ಆ ನಾಮದಿಂದ ಕರೆಯಲ್ಪಡುವ ಭಗವಂತ. ಆಹ್ವಯ ಅಂತ ಕರೆಯಲ್ಪಡುವನು, ಶಾಸನಾಹ್ವಯ, ಶಾಸನ ಅಂತ ಕರೆಯಲ್ಪಡುವಂತಹ ಭಗವಂತ. ಅವನಿಗೆ ಸ್ಥೂಲ ದೇಹವೇ ಇಲ್ಲ, ಅಶನಾದಿಗಳಂತೂ ಇಲ್ಲವೇ ಇಲ್ಲ. ಹಾಗಿರುವಾಗ ಅವನು ಸ ಅಶನ ಹೇಗೆ ಅಂತ ಹೇಳಿದ್ರೆ, ಭಗವಂತ ಶಾಸನ ಅಂದ್ರೆ ಅಶನ ಸಹಿತವಾಗಿ ಇರುವವನು, ಅಂದ್ರೆ ಆಹಾರದ ಸಹಿತ. ಅಂದ್ರೆ ಅವನಿಗೆ ಆಹಾರ ಬೇಕಾಗಿಲ್ಲ. ಎಲ್ಲರಿಗೂ ಯಾರಿಗಾರಿಗೆ ಆಹಾರ ಬೇಕೋ ಅವರೆಲ್ಲರಿಗೂ ಕೂಡ ಅಶನ ಬೇಕಾದವರೆಲ್ಲರ ಜೊತೆಲಿ ಇರ್ತಾನೆ ಅವನು. ಅದಕ್ಕೆ ಶಾಸನ ಒಂದರ್ಥ. ಅಶನ ಗ್ರಾಹಿಗಳು ಯಾರಿದ್ದಾರೋ ಅಂದ್ರೆ ಆಹಾರ ಸ್ವೀಕಾರ ಮಾಡುವವರೆಲ್ಲರ ಜೊತೆಲಿ ಇರ್ತಾನಾದ ಕಾರಣದಿಂದ ಅವನು ಶಾಸನ. ಇನ್ನೊಂದು ಅಶನ, ಆಹಾರದ ಜೊತೆಯಲ್ಲಿ ಇರ್ತಾನ ಅವನು. ಆಹಾರ ತಗೊಂಡುವಂತಹ ಜೀವರಾಶಿಗಳ ಜೊತೆಲಿ ಇರ್ತಾನೆ, ಆಹಾರದ ಜೊತೆಯಲ್ಲಿ ಇರ್ತಾನೆ. ಆ ಕಾರಣದ ಶಾಸನ, ಆಹಾರದ ಜೊತೆಯಲ್ಲಿ ಇರುವವನು. ಆಹಾರದ ಒಳಗಿರ್ತಾನೆ, ಆಹಾರ ಸ್ವೀಕಾರ ಮಾಡುವವರ ಒಳಗೂ ಇರ್ತಾನೆ, ಎರಡರ ಒಳಗೂ ಇರ್ತಾನೆ. ಇದ್ದು ಏನು ಮಾಡ್ತಾನೆ ಅವನು? ಶಾಸನ. ಆಹಾರ ಬೇಕಾದವರಿಗೆ ಆಹಾರ ತಲುಪುವಂತೆ ಮಾಡ್ತಾನೆ. ನಾವು ದೇಹದಲ್ಲಿ ಆಹಾರ ಹಾಕೊಳ್ತೀವಿ, ಆ ದೇಹಕ್ಕೆ ಉಪಚಯವಾಗಬೇಕು ಆಹಾರ. ಅದು ತಾನಾಗಿ ಉಪಚಯವಾಗುವುದಿಲ್ಲ, ಭಗವಂತ ಉಪಚಯ ಮಾಡಿಸಿದರೆ ಉಪಚಯವಾಗುತ್ತೆ. ಆ ಕಾರಣದಿಂದ ಅವನು ಶಾಸನ, ಆಹಾರವನ್ನು ಉಪಚಯಗೊಳಿಸುವವನು. ಸೊ ಆ ಕಾರಣದಿಂದ ಅವನು ಶಾಸನ, ಆಹಾರದ ಜೊತೆಲಿರ್ತಾನೆ, ಆಹಾರ ಸ್ವೀಕಾರ ಮಾಡುವವರ ಜೊತೆಲಿರ್ತಾನೆ, ಅವರ ಒಳಗೆ ಇವರ ಒಳಗಿರ್ತಾನೆ. ಇದ್ದು ಆಹಾರದ ಒಳಗಿರುವ ಭಗವದ್ ರೂಪಗಳು ಅದರನ್ನು ಉಪಚಯಗೊಳಿಸಿ ಆಹಾರ ಆಹಾರ ಸ್ವೀಕಾರ ಮಾಡುವ ಜೀವರಾಶಿಗಳ ಒಳಗಿರುವ ತನ್ನ ರೂಪಗಳ ಜೊತೆಲಿ ಭಗವಂತ ಅವನು ಅವನ ರೂಪಗಳು ಅವನ ರೂಪಗಳು ಮತ್ತು ಮತ್ತು ಸೇರುತ್ತೆ. ಅದನ್ನ ನಾವು ಕೇಳ್ತಾ ಇರ್ತೀವಿ, ಭಗವಂತನ ರೂಪಗಳು ಏನಾಗುತ್ತೆ ಅಂದ್ರೆ ಒಂದು ರೂಪಗಳು ಸೇರ್ತಾ ಇರುತ್ತೆ, ಹೊರಗೆ ಬರ್ತಾ ಇರುತ್ತೆ. ಈ ವಿಧವಾಗಿ ಅವನು ಸಂಶ್ಲೇಷಣೆ ವಿಶ್ಲೇಷಣೆ ಆಗ್ತಾ ಇರುತ್ತೆ. ಅಂದ್ರೆ ಭಗವಂತ ರೂಪಗಳು ಸೇರ್ತಾ ಇರುತ್ತೆ, ಹೊರಗೆ ಬರ್ತಾ ಇರ್ತೇವೆ. ಆ ರೂಪಗಳು ಪುಂಖಾನುಪುಂಖವಾಗಿ ಭಗವಂತನ ರೂಪಗಳು ಅನಂತಾನಂದ ರೂಪಗಳು ಇಂತ. ಈ ಆಹಾರದ ಒಳಗಿರುವ ರೂಪಗಳು, ಆಹಾರ ಸ್ವೀಕಾರ ಮಾಡುವವರ ಒಳಗಿರುವ ರೂಪಗಳು ಸಂಶ್ಲೇಷಣೆ ವಿಶ್ಲೇಷಣೆ ಹೊಂದಿದಾಗ ಅದು ಉಪಯೋಗವಾಗುವಂತೆ ಮಾಡ್ತಾನೆ. ಈ ವಿಧವಾಗಿ ಭಗವಂತ ಏನು ಮಾಡ್ತಾನೆ? ಶಾಸನಾಹ್ವಯ ಸ್ತ್ರೀ ಪುರುಷರು ವಾಸವಾಗಿಹನು ಎಂದು ಅರಿದು ಅವನು ಸ್ತ್ರೀರಗಳ ಒಳಗೂ ಪುರುಷರ ಒಳಗೂ ಎಲ್ಲ ಜೀವರಾಶಿಗಳ ಒಳಗೂ ಕೂಡ ಸ್ಥೂಲ ದೇಹಧಾರಿಗಳಾದಂತಹ ಗಂಡಸರು ಮತ್ತು ಹೆಂಗಸರು, ಸ್ವರೂಪತಃ ಗಂಡಸರು ಸ್ವರೂಪತಃ ಹೆಂಗಸರು, ಎಲ್ಲ ವಿಧವಾದ ಜೀವರಾಶಿಗಳ ಒಳಗೆ ಅವನು ಇದ್ದಾನೆ. ಇದ್ದು ವಾಸವಾಗಿಹನೆಂದು ಅರಿದು ಆವಾಸನಾಗಿ ಇದ್ದಾನೆಂದು ತಿಳಿದವನಾಗಿ ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ. ನಾವೇನು ಮಾಡಬೇಕು? ವಿಶ್ವಾಸ, ಭಗವಂತ ನಮ್ಮ ಒಳಗೆ ಇದ್ದಾನೆ, ಕಾಣ್ತಾ ಇಲ್ಲ ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ವಿಶ್ವಾಸ ಹೋದಂತಾಗುತ್ತೆ. ವಿಶ್ವಾಸ ಇರಬೇಕು, ಭಗವಂತ ಇದ್ದಾನೆ. ಯಾಕೆ ಭಗವಂತ ಇದ್ದ ಅಂತ ಯಾಕೆ ನಂಬಬೇಕು? ಅವನು ಕಾಣಿಸೋದಿಲ್ಲ, ಅವನು ಇಲ್ಲ ಇದ್ದಾನೆ ಅಂತ ನಂಬಬೇಕಾಗಿದೆ. ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ಅವನು ಇದ್ದಾನೆ ಅಂತ ಯಾಕೆ ನಂಬಬೇಕು, ವಿಶ್ವಾಸ ಮಾಡಬೇಕಂತ ಹೇಳಿದ್ರೆ ಯಾವುದು ಜಡವಾದ ವಸ್ತು ಸ್ವತಃ ತೊಡಗೋದಿಲ್ಲ ಕಾರ್ಯದಲ್ಲಿ, ಅದು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಚೇತನರಾಗಿದ್ದೀವಿ ಅಂದ್ರೆ ನಮಗೂ ಚೇತನತ್ವ ನಾವು ಸ್ವತಂತ್ರವಾಗಿ ಏನು ಮಾಡ್ತಾ ಇಲ್ಲ, ಎಲ್ಲರೂ ಅಸ್ವತಂತ್ರ. ಒಂದ ಜಡವಾದ ವಸ್ತುಗಳಿದೆ, ಇಲ್ಲ ಅಸ್ವತಂತ್ರ ಚೇತನ ಇದೆ. ಇದಕ್ಕೆಲ್ಲದಕ್ಕೂ ಮೂಲಭೂತವಾದ ಸ್ವತಂತ್ರ ಚೇತನ ಒಂದಿರಬೇಕು ಅನ್ನುವ ನಮಗೆ ಗೋಚರವಾಗುತ್ತೆ ಮನಸ್ಸಿಗೆ. ಆ ಕಾರಣದ ಆ ವಿಶ್ವಾಸ ನಮಗೆ ಬರಬೇಕು. ಈ ವಿಧವಾಗಿ ವಿಶ್ವಾಸ ಪೂರ್ವಕವಾಗಿ ಯಾರಾದರೆ ನಾವು ಭಗವಂತನನ್ನು ಭಜಿಸಿ ತೋಷಿಸು, ಭಗವಂತನನ್ನು ಸೇವೆ ಮಾಡಿ ತೃಪ್ತಿಗೊಳಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮಾಡಿದವರು ಸ್ವಾವರೋತ್ತಮರ, ಅವರವರ ಯೋಗ್ಯತಾನುಸಾರವಾಗಿ ಭಜನೆ ಮಾಡಿದಂತಹ ಅವರ ಜೀವರ ಉತ್ತಮ ಜೀವರ. ಅಂದ್ರೆ ತನ್ನಕ್ಕಿಂತ ಕೆಳಗಿನವರನ್ನು ಮೇಲಿನವರನ್ನು ಎಲ್ಲರನ್ನೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಮಾಡಿದರೆ ಅವರವರ ಅಂದ್ರೆ ಅನಂತ ಜೀವರಾಶಿಗಳು ಯಾರಿದ್ದಾರೋ ಎಲ್ಲ ಜೀವರಾಶಿಗಳವರು ಕೂಡ ಭಗವಂತ ಇದೇನು ಮಾಡ್ತಾನೆ, ಭಜಿಸಿ ತೋಷಿಸು, ಭಗವಂತನನ್ನು ಸೇವೆ ಮಾಡಿ ತೋರಿಸಬೇಕು. ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ, ಅಂದ್ರೆ ನಾವು ನಮ್ಮಕ್ಕಿಂತ ಉತ್ತಮ ಜೀವರಾಶಿಗಳು ಅವರವರಿಗೆ ತಕ್ಕಂತೆ ನಾವು ಎಲ್ಲರೂ ಕೂಡ ಸೇವೆಯನ್ನು ಮಾಡಬೇಕು. ನಿತ್ಯ ಸೇವೆ ಅಂದ್ರೆ ಸಮಸ್ತ ಜೀವರಾಶಿಗಳು ನಾವು ಹೇಗೆ ಸೇವೆಯನ್ನು ಮಾಡಬೇಕು, ಅವರ ಒಳಗೆ ಭಗವಂತನ ರೂಪಗಳಿವೆ ಅಂತ ತಿಳುವಳಿಕೆಯಿಂದ ಭಗವಂತ ನಮಗೆ ಪ್ರೇರಣೆ ಕೊಟ್ಟ ರೀತಿಯಲ್ಲಿ ಎಲ್ಲ ಜೀವರಾಶಿಗಳನ್ನು ನಾವು ಅವರವರಿಗೆ ತಕ್ಕಂತೆ ಮಾಡಬೇಕು. ಆದ್ರೆ ಕೆಟ್ಟವರಿರ್ತಾರೆ, ಕೆಟ್ಟ ಜೀವರಾಶಿಗಳು, ಅವರನ್ನು ನಾವು ಸೇವೆ ಮಾಡಬೇಕಾ ಅಂತ ಸಂದೇಹ ಬರುತ್ತೆ. ಅವರನ್ನು ಸೇವೆ ಮಾಡಬೇಕಾ ಅಂತ ಹೇಳಿದ್ರೆ ಆ ಕೆಟ್ಟ ಜೀವರಾಶಿಗಳು ಒಳ್ಳೆಯವರಿಗೆ ತಂಟ ಕೊಡ್ತಾ ಇರ್ತಾರೆ, ಒಳ್ಳೆಯವರನ್ನು ನಾವು ಉದ್ಧಾರ ಮಾಡಬೇಕು, ಒಳ್ಳೆಯವರಿಗೆ ಸಹಾಯ ಮಾಡಬೇಕು. ಆ ಕಾರಣದಿಂದ ಕೆಟ್ಟವರಿದ್ದರೆ ಕೆಟ್ಟವರನ್ನು ಆ ಒಳ್ಳೆಯವರ ಕಷ್ಟ ಕೊಡದೆ ನಾವು ನಮ್ಮ ಕೈಲಾದಷ್ಟು ನಾವು ಮಾಡಬೇಕು. ಎಲ್ಲೆಲ್ಲಿ ನಮಗೆ ಯೋಗ್ಯತೆ ಇದೋ, ಶಕ್ತಿ ಇದೋ, ಅಲ್ಲಿ ಕೆಟ್ಟ ಜೀವರಾಶಿಗಳು ಒಳ್ಳೆಯವರಿಗೆ ತಂಟ ಕೊಡದಂತೆ ನಾವು ಮಾಡಬೇಕು. ಈ ವಿಧವಾಗಿ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅವರ ಉತ್ತಮರನ್ನು ಎಲ್ಲರನ್ನು ಕೂಡ ನಾವು ಯೋಗ್ಯತಾನುಸಾರವಾಗಿ ಸೇವೆಯನ್ನು ಮಾಡಬೇಕು. ಮಾಡಿದರೆ ಕ್ಲೇಶನಾಶನ, ಕ್ಲೇಶನಾಶನ ಭಗವಂತ ಏನು ಮಾಡ್ತಾನೆ ಅವನು, ಕ್ಲೇಶನಾಶನ, ಕ್ಲೇಶ ಅಂದ್ರೆ ಕಷ್ಟ ದುಃಖಗಳು, ನಾಶನ ನಾಶಗೊಳಿಸುವನು ಅವನು ಕ್ಲೇಶನಾಶನ. ನಮಗಿರುವಂತಹ ಕ್ಲೇಶಗಳನ್ನು ಸಂಸಾರ ದುಃಖವನ್ನು ನಾಶ ಮಾಡ್ತಾನೆ ಭಗವಂತ. ನಾಶ ಮಾಡುವನಾಗಿ ಅಚಲಗಳು, ಅಚಲಗಳು ಅಂತ ಹೇಳಿದ್ರೆ ಛಲ ಅಚಲ ಅಂತೇಳಿ, ಛಲ ಜೀವರಾಶಿಗಳು ಅಚಲ ಜೀವರಾಶಿಗಳು, ಛಲ ಜೀವರಾಶಿಗಳು ಅವೆಲ್ಲ ಕೂಡ ಚೇತನರು, ಅಚಲಗಳು ಅಂತೇಳಿ ಜಡ ಚಲನರು. ಅಂದ್ರೆ ಇದು ಎರಡು, ಅಚಲ ಅಂತ ಹೇಳಿದ್ರೆ ಜೀವರಾಶಿಗಳು ಚಲನವಿಲ್ಲದೇ ಇರುವಾಗ, ಇಲ್ಲ ಜಡ ಜೀವರ ಜಡ ವಸ್ತುಗಳು, ಜಡ ವಸ್ತುಗಳು ಚಲನವಿಲ್ಲದೆ ಇರುವಂತಹ ಜೀವರಾಶಿಗಳು ಎಲ್ಲದರ ಒಳಗೂ ಕೂಡ ಭಗವಂತ ಇದ್ದು ಏನು ಮಾಡ್ತಾನೆ, ಅಚಲಗಳು ಪ್ರಕಾಶಿಸುತ್ತಲಿಹನು ಅನಶನ ರೂಪ, ಅವನು ಅನಶನ ರೂಪ ಭಗವಂತ. ಏನು ಮಾಡ್ತಾ ಇದ್ದಾನೆ, ಈಗ ಒಂದು ಕಲ್ಲಿದೆ, ಕಲ್ಲು ಅನ್ನವನ್ನು ಉಣ್ಣೋದಿಲ್ಲ, ಭಗವಂತ ಕಲ್ಲಿನ ಒಳಗೆ ಒಂದು ರೂಪದಿಂದಿದ್ದಾನೆ, ಕಲ್ಲಿನ ಒಳಗಿರುವ ಭಗವಂತನ ರೂಪ ಅಚಲವಾದ ಆ ಕಲ್ಲಿನ ಒಳಗಿರುವ ಭಗವಂತನ ರೂಪ. ಅವನ ಕಲ್ಲಿನಲ್ಲಿ ಕೂಡ ಒಂದು ಅದಕ್ಕೆ ಒಂದು ಊಟ ಉಣಿಸುವಂತೆ ಮಾಡಿ ಆ ಕಲ್ಲನ್ನು ಉಪಚಯ ಮಾಡಿ ಅದೆಲ್ಲ ಮಾಡೋದಿಲ್ಲ ಭಗವಂತ, ಅಲ್ಲಿ ಅನಶನ ರೂಪದಿಂದ ಇರ್ತಾನೆ. ಶಾಸನ ರೂಪದಿಂದ ನಮ್ಮ ಒಳಗಿದ್ದು ಆಹಾರವನ್ನು ಸ್ವೀಕಾರ ಮಾಡುವಂತೆ ಮಾಡಿ ಜೀರ್ಣ ಮಾಡುವಂತೆ ಮಾಡಿ ಉಪಚಯ ಮಾಡುವಂತೆ ಹೇಗೆ ಮಾಡುತ್ತಾನೋ ಅದೇ ವಿಧವಾಗಿ ಅನಶನ ರೂಪದಿಂದ ಭಗವಂತ ಇದ್ದು ಆ ಜಡ ವಸ್ತುಗಳಲ್ಲಿ ಅದರ ಒಳಗೆ ಇದ್ದು ಅನಶನ, ಅದರ ಒಳಗೆ ಅನಶನರು ಅಂದ್ರೆ ಅಲ್ಲಿ ಕೂಡ ಅದಕ್ಕೊಂದು ಆಹಾರ ತಿನ್ಸೋಣ ಅಂತ ಹೊರಡೋದಿಲ್ಲ ಭಗವಂತ, ಇದು ಜಡ ಇದಕ್ಕೆ ಆಹಾರ ಕೊಡಬಾರದು. ಸೊ ಅಲ್ಲಿ ಅವನು ಅನಶನರು ಅಂದ್ರೆ ಅನಶನ ಅಂದ್ರೆ ಅವನಿಗೆ ಯಾವಾಗಲೂ ಅವನ ಅನಶನ, ಅವನಿಗೆ ಆಹಾರವಿಲ್ಲ. ಆದ್ರೆ ಇಲ್ಲಿ ಶಾಸನ ಅನಶನ ಅನ್ನುವ ಶಬ್ದಗಳಿಗೆ ಇನ್ನೊಂದು ವಿಶೇಷವಾದ ಅರ್ಥವನ್ನು ಬಳಸಿದ್ದಾರೆ. ಒಂದರ್ಥ ಶಾಸನ ಅಂದ್ರೆ ಆಹಾರ ಸ್ವೀಕಾರ ಮಾಡುವವರು, ಅನಶನ ಅಂದ್ರೆ ಆಹಾರ ಸ್ವೀಕಾರ ಮಾಡದೇ ಇರುವವರು ಅಂತ ಒಂದು ಸ್ಥೂಲವಾದ ಅರ್ಥ ಇದೆ. ಆದ್ರೆ ಭಗವಂತ ಶಾಸನ ಅನಶನ, ಅವನು ಶಾಸನ ಅಂತ ಹೇಳಿದರೆ ಒಂದರ್ಥ ನೋಡಿದ್ದೀವಿ, ಅನಶನ ಅಂತ ಹೇಳಿದರೆ ಯಾವ ವಸ್ತುಗಳು, ಕಲ್ಲು ಮುಂತಾದ ವಸ್ತುಗಳು, ಬಂಡೆ, ಯಾವುದೇ ಒಂದು ವಸ್ತುಗಳು, ಜಡ ಚೈರ್ ಇರ್ಬೋದು, ಆ ಜಡ ವಸ್ತುಗಳು ಯಾವ್ದಿದೋ ಆ ಜಡ ವಸ್ತುಗಳಲ್ಲಿ ಒಡಗಿರುವ ಭಗವಂತನ ರೂಪ ಅದೇನು ಮಾಡುತ್ತೆ, ಜಡ ವಸ್ತುಗಳಲ್ಲಿರುವ ಭಗವಂತನ ರೂಪ ಆ ಜಡ ವಸ್ತುಗಳಲ್ಲಿ ನಿಂತು ಅದಕ್ಕೆ ಆಹಾರವನ್ನು ತಿನ್ನಿಸುವ ಕಾರ್ಯ ಮಾಡೋದಿಲ್ಲ, ಆಹಾರ ಅದಕ್ಕೆ ಬೇಕಾಗಿಲ್ಲ, ಅನಶನ ರೂಪದಿಂದ ಇರ್ತಾನೆ. ಅಂದ್ರೆ ಆಹಾರ ಅದಕ್ಕೆ ಕೊಡದೇ ಇರುವ ರೂಪ. ಇಲ್ಲಿ ಅನಶನ ಭಗವಂತ ಆಹಾರ ಸ್ವೀಕಾರ ಮಾಡೋದಿಲ್ಲ, ಅವನ ಅನಶನ. ಇನ್ನೊಂದು ಅನಶನ, ಆಹಾರ ಯಾವುದು ಸ್ವೀಕಾರ ಮಾಡೋದಿಲ್ಲವೋ ಆ ವಸ್ತುವಿಗೆ ಆಹಾರ ಸ್ವೀಕಾರ ಮಾಡದೇ ಇರುವಂತೆ ಮಾಡ್ತಾನೆ. ಕಲ್ಲು ಆಹಾರ ಸ್ವೀಕಾರ ಮಾಡೋದಿಲ್ಲ, ಕಲ್ಲಿಗೆ ಆಹಾರ ಸ್ವೀಕಾರ ಮಾಡದೆ ಇರುವಂತೆ ಮಾಡ್ತಾನೆ ಭಗವಂತ. ಅದಕ್ಕೆ ಅವನ ಶನ ಅಂದ್ರೆ ಆ ಶನವಿಲ್ಲದೆ ಮಾಡುವವನು, ಆಹಾರವಿಲ್ಲದೆ ಮಾಡುವವನು. ಅವನು ಆಹಾರವಿಲ್ಲದವನು, ಅವನು ಅನಶನ ವಸ್ತುಗಳಿಗೂ ಆಹಾರವಿಲ್ಲದೆ ಮಾಡ್ತಾನೆ. ಆ ಕಾರಣದಿಂದ ಅವನ ಅನಶನ. ಸೊ ಈ ವಿಧವಾಗಿ ಪ್ರಕಾಶಿಸುತ್ತಾ ಲಿಹನು ಅನಶನ ರೂಪ ಉಪಾಸನ. ಇದು ಅನಶನ ಅಂದ್ರೆ ನಾವು ಉಪಾಸನೆ ಏನು, ಶಾಸನ ರೂಪದ ಉಪಾಸನೆ, ಅನಶನ ರೂಪದ ಉಪಾಸನೆ. ಶಾಸನ ರೂಪದ ಉಪಾಸನೆ ಎಲ್ಲ ಆಹಾರ ಸ್ವೀಕಾರ ಮಾಡುವ ಜೀವರಾಶಿಗಳ ಒಳಗೆ ನಿಂತು, ಆಹಾರದ ಒಳಗೂ ನಿಂತು, ಆಹಾರವನ್ನು ಆ ಜೀವರಾಶಿಗಳಿಗೆ ತಲುಪುವಂತೆ ಮಾಡುವಂತಹ ವಿಶೇಷ ಕಾರ್ಯವನ್ನು ಅನಂತ ಜೀವರಾಶಿಗಳ ಒಳಗೆ ನಿಂತು ಭಗವಂತ ನಿತ್ಯ ಮಾಡ್ತಾ ಇರ್ತಾನೆ ಶಾಸನ ರೂಪದಿಂದ. ಅನಶನ ರೂಪದಿಂದ ಈ ಪ್ರಪಂಚದ ಒಳಗಿರುವ ಅನಂತ ಅನಂತ ಜಡವಸ್ತುಗಳಲ್ಲಿ ನಿಂತು ಆ ಎಲ್ಲ ಜಡವಸ್ತುಗಳಲ್ಲಿ ಕೂಡ ಆ ಜಡವಸ್ತುಗಳು ಆಹಾರವನ್ನು ಸ್ವೀಕಾರ ಮಾಡದೇ ಇರುವಂತೆ ಭಗವಂತ ಮಾಡ್ತಾ ಇರ್ತಾನೆ ಅನಶನ ರೂಪದಿಂದ. ಈ ವಿಧವಾಗಿ ಶಾಸನ ಅನಶನ ಅನ್ನುವ ಎರಡು ರೂಪಗಳಿಂದಲೂ ಭಗವಂತ ಆಯಾ ಜೀವರಾಶಿಗಳ ಒಳಗೆ ಆಯಾ ಜಡವಸ್ತುಗಳ ಒಳಗೂ ನಿಂತು ನಿತ್ಯವೂ ಪ್ರಕಾಶಮಾನವಾಗಿರ್ತಾನೆ. ಅಚಲಗಳು ಪ್ರಕಾಶಿಸುತ್ತಲಿಹ ಅನಶನ ರೂಪ ಈ ಉಪಾಸನವ ಮಾಳ್ಪರಿಗೆ ತೋರ್ಪಣ. ಅಂದ್ರೆ ಈ ವಿಧವಾಗಿ ಶಾಸನ ಅನಶನ ರೂಪದ ಉಪಾಸನವನ್ನು ನಾವು ಭಗವಂತನಿಗೆ ಮಾಡಬೇಕು. ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಅವನು ತೃಪ್ತನಾಗಿ ಆ ಉಪಾಸನವ ಮಾಳ್ಪಡಿಗೆ ಅಂತಹ ಉಪಾಸನೆ ಮಾಡುವಂತಹ ಜನರಿಗೆ ತೋರ್ಪನು ತನ್ನ ನಿಜರೂಪ ತನ್ನ ನಿಜರೂಪವನ್ನು ತೋರಿಸ್ಬೇಕು, ತನ್ನ ಬಿಂಬರು ಸಾಕ್ಷಾತ್ಕಾರವಾಗುತ್ತೆ. ಆದ್ರೆ ನಮ್ಗೆ ಇಲ್ಲಿ ಇನ್ನೊಂದು ಸಂಶಯ ಬರುತ್ತೆ. ಚೇತನ ವಸ್ತುಗಳಲ್ಲಿ ನಿಂತು ಸಾಕ್ಷಾತ್ಕಾರ ಮಾಡ್ತಾನೆ, ಜಡ ಕಲ್ಲಿಗೇನು ಸಾಕ್ಷಾತ್ಕಾರವಾಗುವುದಿಲ್ಲವಲ್ಲ. ಕಲ್ಲಿಗೆ ಸಾಕ್ಷಾತ್ಕಾರವಾಗುವುದಿಲ್ಲ, ಸಾಕ್ಷಾತ್ಕಾರ ಅನ್ನೋದು ಚೇತನರಿಗೆ. ಅದೇ ಚೇತನರು ಕಲ್ಲಿನ ಒಳಗಿರುವ ಭಗವದ್ ರೂಪದ ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು. ಕಲ್ಲಿನ ಒಳಗಿರುವ ಅಂದ್ರೆ ಜಡವ ಕಲ್ಲಂದ್ರೆ ಕಲ್ಲೊಂದೇ ಅಲ್ಲ, ಸಮಸ್ತ ಜಡವಸ್ತುಗಳಲ್ಲಿರುವ ಭಗವಂತನ ರೂಪಗಳು ಹಾಗೆ ಭಗವಂತ ಅಲ್ಲಿ ಕಾರ್ಯ ಅನಶನ ಕಾರ್ಯ ಮಾಡ್ತಾನೆ ಅನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಮಾಡಿದರೆ ಆ ಚಿಂತನೆ ಮಾಡುವಂತಹ ಜೀವರಾಶಿಗಳಿಗೆ ತೋರ್ಪನು ತನ್ನ ನಿಜ ರೂಪ ತನ್ನ ಅನಶನ ಶಾಸನ ರೂಪದ ಉಪಾಸನೆ ಮಾಡುವವರಿಗೆ ಈ ವಿಧವಾದಂತಹ ತನ್ನ ಸಾಕ್ಷಾತ್ಕಾರವನ್ನು ಕೊಟ್ಟು ಭಗವಂತ ಕಾಪಾಡ್ತಾನೆ, ಅವರಿಗೆ ಮೋಕ್ಷಕ್ಕೆ ಹೋಗುವಂತೆ ಮಾಡ್ತಾನೆ ಭಗವಂತ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಈ ಎರಡು ಪದ್ಯಗಳ ಅರ್ಥಾನು ಚಿಂತನೆ ಆಯ್ತು. ಈಗ ಯಾರನ್ನ ಬಂದು